ಇನ್ನೂ ಹಲವು ನಿರ್ಜೀವ ಕಾರ್ಯಗಳು.
We're going to continue our study today on the subject of dead works.
ನಿರ್ಜೀವ ಕಾರ್ಯಗಳ ಕುರಿತು ಇನ್ನೂ ಹೆಚ್ಚಾದ ಅಧ್ಯಯನವನ್ನು ನಾವು ಇವತ್ತು ಮಾಡೋಣ.
Which we considered earlier marked out a religious person from a spiritual person, and it's important for you to know the difference.
ಆತ್ಮಿಕತೆಗೂ ಮತ್ತು ಧಾರ್ಮಿಕತೆಗೂ ಇರುವಂತಹ ವ್ಯತ್ಯಾಸದ ಕುರಿತು ನಾವು ಈ ಹಿಂದೆ ಪರಿಗಣಿಸಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಷಯವನ್ನ ಕುರಿತು ಆಲೋಚಿಸೋಣ. ಇದರ ವ್ಯತ್ಯಾಸವನ್ನ ಅರಿಯುವುದು ನಿಮಗೆ ತುಂಬಾ ಮುಖ್ಯ.
We've been trying to understand what it means to have a form of godliness without its power.
ನಾವು ಬಲವಿಲ್ಲದೆ ಭಕ್ತಿಯ ವೇಷವನ್ನ ಧರಿಸಿಕೊಳ್ಳುವುದರ ಅರ್ಥವನ್ನ ಮಾಡಿಕೊಳ್ಳ ಪ್ರಯತ್ನದಲ್ಲಿ ಇದ್ದೇವೆ.
Or in other words, what it means to be just religious as opposed to being spiritual.
ಮತ್ತೊಂದು ಅರ್ಥದಲ್ಲಿ ಆತ್ಮಿಕತೆಯ ವಿರುದ್ಧವಾಗಿ ಧಾರ್ಮಿಕತೆಯಿಂದ ಇರುವುದು ಹೇಗೆ ಎಂಬುವಂತದ್ದು.
Now the danger of this is that religiosity finally makes everybody into a Pharisee.
ಇದರ ದೊಡ್ಡ ಅಪಾಯ ಏನಪ್ಪಾ ಅಂದ್ರೆ ಧಾರ್ಮಿಕತೆಯು ಮನುಷ್ಯನನ್ನ ಫರಿಸಾಯರನನ್ನಾಗಿ ಮಾಡಿಸಿಬಿಡುತ್ತದೆ.
Spirituality is what conforms us to the likeness of Christ.
ಆತ್ಮಿಕತೆಯು ಮನುಷ್ಯನನ್ನ ಕ್ರಿಸ್ತನ ರೀತಿಯಲ್ಲಿ ಮಾಡುತ್ತದೆ.
And the contrast between Jesus and the Pharisees is so great, so vast.
ಯೇಸು ಸ್ವಾಮಿಗೂ ಮತ್ತು ಫರಿಸಾಯರಿಗೂ ಇರುವಂತ ತುಂಬಾ ವ್ಯತ್ಯಾಸ ದೊಡ್ಡದು ಹಾಗೂ ಬಹಳ ವ್ಯತ್ಯಾಸವಾಗಿದೆ.
We need to see that there is equally vast a difference between being spiritual and being religious.
ಆತ್ಮಿಕತೆಗೂ ಮತ್ತು ಧಾರ್ಮಿಕತೆಗೂ ಬಹಳಷ್ಟು ವ್ಯತ್ಯಾಸ ಇದೆ ಎಂಬುವಂತದ್ದನ್ನು ಕೂಡ ಇದರ ಮುಖಾಂತರ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ.
Dead works are spoken of in the New Testament as something that we need to repent of.
ಹೊಸ ಒಡಂಬಡಿಕೆಯಲ್ಲಿ ಹೇಳೋ ಪ್ರಕಾರ ನಿರ್ಜೀವ ಕಾರ್ಯಗಳಿಂದ ನಾವು ಮಾನಸಾಂತರ ಪಡಬೇಕಾಗಿದೆ.
We saw already 5 characteristics of dead works in previous studies.
ಹಿಂದಿನ ಅಧ್ಯಯನಗಳಲ್ಲಿ ನಾವು ಈಗಾಗಲೇ 5 ಗುಣಲಕ್ಷಣಗಳನ್ನು ನಿರ್ಜೀವ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ನೋಡಿಕೊಂಡೆವು.
They are works done without joy.
ಸಂತೋಷವಿಲ್ಲದೆ ಮಾಡುವಂತ ಕಾರ್ಯಗಳು.
Without love, without zeal.
ಪ್ರೀತಿಯಿಂದ ಮತ್ತು ಆಸಕ್ತಿಯಿಂದ ಮಾಡದೇ ಇರುವಂತ ಕಾರ್ಯಗಳು.
Without faith.
ನಂಬಿಕೆಯಿಂದ ಮಾಡದೇ ಇರುವಂತ ಕಾರ್ಯಗಳು.
Works done for personal gain and honor.
ಸ್ವಂತ ಲಾಭ ಮತ್ತು ಸ್ವಂತ ಗೌರವವನ್ನು ಸಂಪಾದಿಸಿಕೊಳ್ಳುವ ಉದ್ದೇಶದಿಂದ ಮಾಡುವಂತ ಕಾರ್ಯಗಳು.
Now we want to look at a 6th characteristic of dead works.
ನಿರ್ಜೀವ ಕಾರ್ಯಗಳ 6ನೇ ಗುಣಲಕ್ಷಣವನ್ನು ಈಗ ನಾವು ನೋಡಿಕೊಳ್ಳೋಣ.
These are works which are done merely to ease one's conscience.
ನಿರ್ಜೀವ ಕಾರ್ಯಗಳು ಅಂದರೆ ನಮ್ಮ ಮನಸ್ಸಾಕ್ಷಿಯನ್ನ ಸಮಾಧಾನ ಪಡಿಸಲು ಮಾಡುವಂತ ಕಾರ್ಯಗಳಾಗಿವೆ.
You see, all of us have got a conscience.
ನಾವೆಲ್ಲರೂ ಮನಸ್ಸಾಕ್ಷಿಯನ್ನ ಹೊಂದಿದವರಾಗಿದ್ದೇವೆ.
And that conscience disturbs us when we do something which we feel a bit uneasy about inside.
ನಮ್ಮ ಮನಸ್ಸಾಕ್ಷಿಯಲ್ಲಿ ಅಸಮಾಧಾನಗೊಂಡಾಗ ನಾವೇನೋ ತಪ್ಪು ಮಾಡಿದ್ದೀವಿ ಎಂಬುದಾಗಿ ಮನಸ್ಸಾಕ್ಷಿಯು ನಮ್ಮನ್ನ ತೊಂದರೆ ಪಡಿಸುತ್ತದೆ.
In fact, the heathen people also have it.
ಅನ್ಯ ಜನರು ಸಹ ಮನಸ್ಸಾಕ್ಷಿಯನ್ನ ಹೊಂದಿದ್ದಾರೆ.
In fact, in Romans chapter 2 and verse 15,
ರೋಮಾಪುರದವರ ಪತ್ರಿಕೆ 2:15 ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ.
It says that all people in the world, even if they have no external law, they have a law written in their heart.
ಇಲ್ಲಿ ಹೇಳುತ್ತೆ ಹೇಗೆಂದರೆ ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರದದೆ ಎಂಬುದನ್ನು ತೋರ್ಪಡಿಸುತ್ತಾರೆ ಎಂಬುದಾಗಿ.
Their conscience bearing witness either accusing them or excusing or defending them.
ಇದಕ್ಕೆ ಅವರ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ. ಅವರ ಯೋಚನೆಗಳು ವಾದಿ ಪ್ರತಿವಾದಿಗಳಂತೆ ಇದು ತಪ್ಪೆಂದು ಇದು ತಪ್ಪಲ್ಲವೆಂದು ಸೂಚಿಸುತ್ತದೆ.
And it's the same with us.
ಇದು ನಮ್ಮಟ್ಟಿಗೂ ಸಹ ಹಾಗೆ ಆಗಿದೆ.
Conscience develops in sensitivity as we listen to the voice of the Holy Spirit.
ಪವಿತ್ರಾತ್ಮನ ಸ್ವರವನ್ನ ಆಲಿಸುವುದನ್ನ ನಾವು ಅಭ್ಯಾಸ ಮಾಡಿಕೊಂಡಾಗ ಮನಸ್ಸಾಕ್ಷಿಯು ಸೂಕ್ಷ್ಮತೆಯಲ್ಲಿ ಬೆಳವಣಿಗೆ ಹೊಂದುತ್ತದೆ.
But our conscience can sometimes urge us to do something.
ಮನಸ್ಸಾಕ್ಷಿಯು ಕೆಲವೊಮ್ಮೆ ನಮ್ಮನ್ನ ಪ್ರೇರೇಪಿಸುತ್ತದೆ ಕೆಲವನ್ನ ಮಾಡಲಿಕ್ಕೆ.
And we do it merely to escape this harassing voice of conscience.
ಮನಸ್ಸಾಕ್ಷಿಯು ನಮ್ಮನ್ನು ಹಿಂಸೆ ಪಡಿಸುತ್ತದಲ್ಲ ಎಂಬ ಒಂದೇ ಉದ್ದೇಶದಿಂದ ಮನಸ್ಸಾಕ್ಷಿಯು ಹೇಳಿದಂತ ಕಾರ್ಯಗಳನ್ನು ನಾವು ಮಾಡುತ್ತೇವೆ.
Not out of love for God or because we feel this is what God wants us to do.
ದೇವರ ಮೇಲೆ ಪ್ರೀತಿಯನ್ನಿಟ್ಟು ನಾವು ಇದನ್ನು ಮಾಡೋದಿಲ್ಲ ಹಾಗೂ ದೇವರು ನಮ್ಮಲ್ಲಿ ಇದನ್ನು ಬಯಸ್ತಾ ಇದ್ದಾನೆ ಮಾಡಬೇಕು ಅಂತ ಮಾಡೋದಿಲ್ಲ.
But merely to escape the harassing voice of conscience.
ಮನಸ್ಸಾಕ್ಷಿಯ ಸ್ವರವನ್ನ ಕೇಳಿಸಿಕೊಳ್ಳುವಂತ ಹಿಂಸೆಯಿಂದ ನಾವು ತಪ್ಪಿಸಿಕೊಳ್ಳುವ ಸಲುವಾಗಿ ಮನಸ್ಸಾಕ್ಷಿಯು ಹೇಳುವಂತ ಕಾರ್ಯಗಳನ್ನು ನಾವು ಮಾಡುತ್ತೇವೆ.
I'll give you an example.
ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೂಡ ಬಯಸುತ್ತೇನೆ.
You may feel one morning that you haven't read the Bible and you're going to go to work.
ನಿಮಗೆ ಒಂದು ಬಾರಿ ಅನ್ಸುತ್ತೆ ಬೆಳಗಿನ ಸಮಯದಲ್ಲಿ ನೀವು ಸತ್ಯವೇದವನ್ನ ಓದಿಲ್ಲ ಅಂತ ನೀವು ಕೆಲಸಕ್ಕೆ ಬೇರೆ ಹೋಗಬೇಕಾಗತ್ತೆ ಅವಾಗ.
And your conscience tells you, hey, you haven't read the Bible. And so you open your Bible and sit down for 2 minutes. And maybe read a psalm or read a proverb or a few proverbs and then you close your Bible and your conscience is eased.
ಮನಸ್ಸಾಕ್ಷಿಯು ನಿಮಗೆ ಈ ರೀತಿಯಾಗಿ ಹೇಳುತ್ತದೆ, ನೀವು ಇವತ್ತು ಸತ್ಯವೇದವನ್ನು ಓದಲಿಲ್ಲ ಅಂತ, ಆಗ ನೀವು ಜ್ಞಾನೋಕ್ತಿಗಳಲ್ಲಿ ಕೆಲವು ಅಧ್ಯಾಯಗಳನ್ನ ಹಾಗೂ ಕೀರ್ತನೆಗಳಲ್ಲಿನ ಕೆಲವು ಸಣ್ಣ ಪುಟ್ಟ ಅಧ್ಯಯನಗಳನ್ನ ಓದಿ 2 ನಿಮಿಷ ಓದ್ಬಿಟ್ಟು ಅದನ್ನು ಮುಗಿಸ್ಬಿಡ್ತೀರಾ, ಆಗ ನಿಮ್ಮ ಮನಸ್ಸಾಕ್ಷಿಯು ಸಮಾಧಾನಗೊಳ್ಳುತ್ತದೆ, ಆಗ ನೀವು ಕೆಲಸಕ್ಕೆ ಸಮಾಧಾನವಾಗಿ
ಹೋಗ್ತೀರಾ.
ಇಲ್ಲ ಅಂದ್ರೆ ನಿಮಗೆ ಭಯಗೊಳ್ಳುತ್ತೀರಾ, ನಾನು ಸತ್ಯವೇದವನ್ನ ಇವತ್ತು ಓದಿಲ್ಲ, ರಸ್ತೆಯಲ್ಲಿ ಅಪಘಾತ ಸಂಭವಿಸಬಹುದು ಅಂತ.
ದಿಸ್ ಇಸ್ ನಾಟ್ ಸ್ಪಿರಿಚುಯಾಲಿಟಿ,
ಇದು ಆತ್ಮಿಕತೆ ಅಲ್ಲ,
ದಿಸ್ ಇಸ್ ಸೂಪರ್ಸ್ಟಿಷನ್,
ಇದು ಒಂದು ಮೂಢನಂಬಿಕೆಯಾಗಿದೆ.
ಇಟ್ಸ್ ಲೈಕ್ ಪೀಪಲ್ ಹೂ ಕೀಪ್ ಎ ಬೈಬಲ್ ಅಂಡರ್ ದೇರ್ ಪಿಲೋಸ್ ಟು ಹ್ಯಾವ್ ಕ್ಲೀನ್ ಡ್ರೀಮ್ಸ್.
ಎಷ್ಟೋ ಜನರು ಸತ್ಯವೇದವನ್ನ ತಮ್ಮ ದಿಂಬಿನ ಕೆಳಗೆ ಇಟ್ಕೊಂಡು ಮಲಗ್ತಾರೆ, ಯಾಕೆಂದ್ರೆ ಒಂದು ಶುದ್ಧವಾದ ಕನಸುಗಳು ಬೀಳಲಿ ಎಂಬುದಕ್ಕೆ.
ದಿಸ್ ಇಸ್ ಸೂಪರ್ಸ್ಟಿಷನ್,
ಇದು ಒಂದು ರೀತಿ ಮೂಢನಂಬಿಕೆಯಾಗಿದೆ.
ಇಟ್ ಇಸ್ ನಾಟ್ ಸ್ಪಿರಿಚುಯಾಲಿಟಿ,
ಇದು ಆತ್ಮಿಕತೆ ಅಲ್ಲ.
ಪೀಪಲ್ ಕ್ಯಾನ್ ಪ್ರೇ, ದೇ ಫೀಲ್ ದಟ್ ಓ ಐ ಹ್ಯಾವ್ನ್ ಪ್ರೇ,
ಜನರು ಪ್ರಾರ್ಥನೆ ಮಾಡ್ತಾರೆ, ಓ ಇವತ್ತು ನಾನು ಪ್ರಾರ್ಥನೆ ಮಾಡಿಲ್ಲ ಎಂಬ ಒಂದೇ ಒಂದು ಉದ್ದೇಶಕ್ಕಾಗಿ.
ಸೊ ಐ ನೀಲ್ ಡೌನ್ ಅಂಡ್ ಸ್ಪೆಂಡ್ 5 ಮಿನಿಟ್ಸ್ just to ease my conscience.
ಆಗ ನಾನು ನನ್ನ ಮನಸ್ಸಾಕ್ಷಿಯನ್ನು ಸಮಾಧಾನ ಪಡಿಸುವ ಸಲುವಾಗಿ ಮೊಣಕಾಲೂರಿ 5 ನಿಮಿಷ ಪ್ರಾರ್ಥನೆ ಮಾಡ್ತಾನೆ.
And then my conscience is relieved and I get up.
ನನ್ನ ಮನಸ್ಸಾಕ್ಷಿಯು ನನ್ನನ್ನು ಬಿಡುಗಡೆಗೊಳಿಸಿದಾಗ ನಾನು ಎದ್ದು ನಿಂತುಕೊಳ್ಳುತ್ತೇನೆ.
And I haven't become spiritual.
ಆಗ ನಾನು ಆತ್ಮಿಕನಾಗಲಿಕ್ಕೆ ಆಗೋದಿಲ್ಲ.
I'm just religious.
ನಾನು ಧಾರ್ಮಿಕನಾಗಿ ಉಳಿದು ಬಿಡುತ್ತೇನೆ.
You know, for the same reason people may go to meetings.
ಅದೇ ಕಾರಣಕ್ಕಾಗಿ ಅನೇಕ ಕ್ರೈಸ್ತರು ಪ್ರಾರ್ಥನಾ ಕೂಟಗಳಿಗೆ ತೆರಳುತ್ತಾರೆ.
Or pay their tithes,
ಅಥವಾ ತಮ್ಮ ದಶಮಾಂಶವನ್ನ ಒಪ್ಪಿಸ್ತಾರೆ.
Or give money to beggars,
ಭಿಕ್ಷುಕರಿಗೆ ಹಣವನ್ನ ಕೊಡ್ತಾರೆ.
Just to ease one's conscience.
ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮನಸ್ಸಾಕ್ಷಿಯನ್ನ ಸಮಾಧಾನ ಪಡಿಸುವ ಸಲುವಾಗಿ.
All such works are dead works. They're not evil works.
ಇವೆಲ್ಲ ಕೆಟ್ಟ ಕಾರ್ಯಗಳಲ್ಲ, ಆದರೆ ನಿರ್ಜೀವ ಕಾರ್ಯಗಳಾಗಿವೆ.
I mean, to pray or read the Bible, how can it ever be evil?
ಪ್ರಾರ್ಥನೆ ಮಾಡುವಂತದ್ದು, ಸತ್ಯವೇದವನ್ನ ಓದುವಂತದ್ದು ಹೇಗೆ ಕೆಟ್ಟ ಕಾರ್ಯ ಆಗುತ್ತದೆ?
Now there's a difference between doing these things as a discipline.
ಆದ್ರೆ ನೀವು ಇದನ್ನ ಶಿಸ್ತುಬದ್ಧವಾಗಿ ಮಾಡುವಂತದ್ದರಲ್ಲಿ ವ್ಯತ್ಯಾಸವಿದೆ.
I'm not saying that we should read the Bible only when we feel like it.
ನಿಮಗೆ ಬೇಕು ಅನಿಸಿದಾಗ ಮಾತ್ರ ಸತ್ಯವೇದವನ್ನ ಓದಬೇಕು ಅಂತ ನಾನು ಹೇಳ್ತಾ ಇಲ್ಲ.
We don't live by feeling.
ನಾವು ಭಾವನೆಗಳಲ್ಲಿ ಬದುಕಬಾರದು ಯಾವತ್ತು.
We do what is right whether we feel like it or not.
ನಮಗೆ ಮಾಡಬೇಕು ಅನ್ಸಿದ್ರು ಅಥವಾ ಮಾಡಬಾರದು ಅಂತ ಅನ್ಸಿದ್ರು ಕೂಡ ಸರಿಯಾದದ್ದನ್ನೇ ಮಾಡ್ತಾ ಇರ್ತೇವೆ.
ಇಟ್ಸ್ ಲೈಕ್ ಗೋಯಿಂಗ್ ಟು ವರ್ಕ್,
ಒಂದ್ ರೀತಿ ಕೆಲಸಕ್ಕೆ ಹೋದ ಹಾಗೆ.
ಯು ಡೋಂಟ್ ಗೋ ಟು ವರ್ಕ್ ಓನ್ಲಿ ವೆನ್ ಯು ಫೀಲ್ ಲೈಕ್ ಇಟ್.
ನಿಮಗೆ ಹೋಗಬೇಕು ಅನ್ನಿಸಿದಾಗ ಮಾತ್ರ ನೀವು ಕೆಲಸಕ್ಕೇನು ಹೋಗೋದಿಲ್ಲ.
ಯು ಡೋಂಟ್ ಟೆಲ್ ಯುವರ್ ಚಿಲ್ಡ್ರನ್ ಟು ಗೋ ಟು ಸ್ಕೂಲ್ ಓನ್ಲಿ ವೆನ್ ದೇ ಫೀಲ್ ಲೈಕ್ ಇಟ್.
ನಿಮ್ಮ ಮಕ್ಕಳಿಗೆ ಹೋಗಬೇಕು ಅನ್ನಿಸಿದಾಗ ಮಾತ್ರ ನೀವು ಮಕ್ಕಳಿಗೆ ಸ್ಕೂಲಿಗೆ ಹೋಗು ಅಂತ ಹೇಳೋದಿಲ್ಲ.
ಈವನ್ ಇಫ್ ಇಟ್ಸ್ ರೈನಿಂಗ್ ಯು ಸ್ಟಿಲ್ ಪುಟ್ ಆನ್ ಯುವರ್ ರೈನ್ ಕೋಟ್ ಆರ್ ಟೇಕ್ ಅನ್ ಅಂಬ್ರೆಲಾ and go to work.
ಮಳೆ ಬರ್ತಾ ಇದ್ರೂ ಕೂಡ ನೀವು ಛತ್ರಿಯನ್ನು ಹಿಡ್ಕೊಂಡು ಅಥವಾ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಕೆಲಸಕ್ಕೆ ಹಾಜರಾಗ್ತೀರಿ.
It's a discipline. You know that it needs to be done.
ಇದು ಒಂದು ಶಿಸ್ತುಬದ್ಧ ಜೀವನ, ನಿಮಗೆ ಗೊತ್ತಿರತ್ತೆ ಅದಾಗಬೇಕು ಅಂತ.
So we don't read the Bible or pray only when we feel like it, because most of the time you may not feel like it.
ನಾವು ಸತ್ಯವೇದವನ್ನು ಓದುವುದಾಗಲಿ ಪ್ರಾರ್ಥನೆಯನ್ನ ಮಾಡುವುದಾಗಲಿ ಮಾಡಬೇಕು ಅಂತ ಅನಿಸಿದಾಗ ಮಾಡಬಾರದು, ಯಾಕಂದ್ರೆ ಹಲವು ಬಾರಿ ನಮಗೆ ಆ ರೀತಿಯಾಗಿ ಮಾಡಬೇಕು ಅಂತ ಅನಿಸೋದಿಲ್ಲ.
And there is a place for discipline in the Christian life.
ಕ್ರೈಸ್ತತ್ವದಲ್ಲಿ ಒಂದು ರೀತಿ ಶಿಸ್ತುಬದ್ಧ ಜೀವನ ಬಹುಮುಖ್ಯವಾಗಿದೆ, ಅದು ಬೇಕು ಕೂಡ.
That's not a dead word.
ಅದು ನಿರ್ಜೀವ ಕಾರ್ಯ ಅಲ್ಲ.
Discipline is a very, very good thing for all Christians to have.
ಶಿಸ್ತು ಎನ್ನುವಂತದ್ದು ತುಂಬಾ ತುಂಬಾ ಮುಖ್ಯವಾದ ವಿಷಯ, ಎಲ್ಲಾ ಕ್ರೈಸ್ತರು ಅದನ್ನ ಹೊಂದ್ಕೋಬೇಕು.
To have a discipline of reading the scriptures and of communing with God every day, of going to meetings regularly, etc., many things.
ದೇವರೊಟ್ಟಿಗೆ ಪ್ರತಿನಿತ್ಯ ಮಾತನಾಡುವಂತದ್ದು, ಪ್ರತಿನಿತ್ಯ ಸತ್ಯವೇದವನ್ನು ಓದುವಂತದ್ದು, ಪ್ರಾರ್ಥನಾ ಕೂಟಗಳಿಗೆ ತೆರಳುವಂತದ್ದು, ಎಲ್ಲವೂ ಒಳ್ಳೆ ಕಾರ್ಯಗಳೇ, ಅದನ್ನೆಲ್ಲ ನಾವು ಮಾಡಬೇಕು ಕೂಡ.
ಬಟ್ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಅಂಡ್ ಜಸ್ಟ್ ಸೀಕಿಂಗ್ ಟು ಡೂ ಸಮಥಿಂಗ್ ಟು ಈಸ್ ಅವರ್ ಕಾನ್ಶಿಯನ್ಸ್.
ಆದರೆ ಇದಕ್ಕೂ, ನಮ್ಮ ಮನಸ್ಸಾಕ್ಷಿಯನ್ನ ಮೆಚ್ಚಿಸುವ ಸಲುವಾಗಿ ಮಾಡುವಂತದ್ದಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ.
ಫಾರ್ ಎಕ್ಸಾಂಪಲ್, ಇಟ್ ಕುಡ್ ಆಲ್ಸೋ ಬಿ ಇನ್ ದ ಮ್ಯಾಟರ್ ಆಫ್ ಎವಾಂಜಲಿಸಂ.
ಉದಾಹರಣೆಗೆ ಸುವಾರ್ತಿಕತೆಯ ವಿಷಯದಲ್ಲೂ ಸಹ ಇದೇ ರೀತಿಯಾಗಿದೆ.
A preacher can stir you up and say there are millions of people dying without Christ. What are you doing about it? What are you sitting earning your living? Why don't you go?
ಒಬ್ಬ ಬೋಧಕನು ಪ್ರಚೋದಿಸಿ ಈ ರೀತಿಯಾಗಿ ಹೇಳ್ತಾನೆ, ಲಕ್ಷಾಂತರ ಮಂದಿ ಕ್ರಿಸ್ತನಿಲ್ಲದೆ ಸಾಯ್ತಾ ಇದ್ದಾರೆ, ನೀನ್ ಅದ್ರ ಬಗ್ಗೆ ಏನ್ ಮಾಡ್ತಾ ಇದೀಯಾ, ಯಾಕೆ ನೀನು ಕೂತ್ಕೊಂಡು ನಿನ್ನ ಜೀವಿತಕ್ಕಾಗಿ ಗಳಿಸ್ತಾ ಇದೀಯಾ, ಸಂಪಾದನೆ ಮಾಡ್ತಾ ಇದೀಯಾ ಎಂಬುದಾಗಿ ಹೇಳ್ತಾನೆ.
ಅಂಡ್ ಯು ಡಿಸೈಡ್ ಟು ಗಿವ್ ಅಪ್ ಯುವರ್ ಜಾಬ್ ಅಂಡ್ ಗೋ ಟು ರೀಚ್ ದ ಪೆರಿಶಿಂಗ್ ಮಿಲಿಯನ್ಸ್ ವಿದೌಟ್ ಎನಿ ಕಾಲ್ ಫ್ರಮ್ ಗಾಡ್.
ಆಗ ನೀವು ಲೌಕಿಕ ಜೀವನದ ಕೆಲಸವನ್ನ ಬಿಟ್ಟು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ನೀವು ಸುವಾರ್ತೆಯನ್ನ ಸಾರ್ತೀರಾ, ಜನಗಳಿಗೆ ಸುವಾರ್ತೆಯ ಸಂದೇಶವನ್ನ ತಲುಪಿಸ್ತೀರಿ ದೇವರ ಕರೆ ಇಲ್ಲದೇನೆ.
ಯು ಲೀವ್ ಯುವರ್ ಜಾಬ್ ಅಂಡ್ ಯು ಗೋ ಟು ಸಮ್ ಅದರ್ ಪ್ಲೇಸ್ ಟು ಡೂ ಕ್ರಿಶ್ಚಿಯನ್ ವರ್ಕ್. And after some time you're just frustrated.
ನೀವು ನಿಮ್ಮ ಇಹಲೋಕದ ಕೆಲಸವನ್ನ ಬಿಟ್ಟು ಬೇರೆ ಬೇರೆ ಕಡೆ ತೆರಳಿ ಕ್ರೈಸ್ತ ಸೇವೆಗಳನ್ನ ಮಾಡ್ತೀರಾ, ಆದರೆ ಕೆಲವು ಸಮಯ ಕಳೆದ ನಂತರ ನೀವು ನಿರಾಶೆಗೊಳ್ಳುತ್ತೀರಿ.
ಯು ಆಕ್ಟೆಡ್ ಆನ್ ದಿ ಎಮೋಷನ್ ಆಫ್ ದ ಮೊಮೆಂಟ್ ಆರ್ ಪರ್ಹ್ಯಾಪ್ಸ್ ಟು ರಿಲೀವ್ ಅ ಗಿಲ್ಟಿ ಕಾನ್ಶಿಯನ್ಸ್.
ಆ ಕ್ಷಣಕ್ಕೆ ನಿಮಗೆ ಅನಿಸಿದ್ದನ್ನು ಮಾತ್ರ ಮಾಡಿರ್ತೀರಾ ಹಾಗೂ ಅಪರಾಧ ನಿರ್ಣಯದಿಂದ ತಪ್ಪಿಸಿಕೋಬೇಕು ಎಂಬ ಉದ್ದೇಶದಿಂದ ನೀವು ಅದನ್ನು ಮಾಡಿರ್ತೀರಿ ಅಷ್ಟೇ.
Now, isn't it a good thing to go to some difficult place to preach the gospel?
ಒಂದು ಕಠಿಣವಾದ ಸ್ಥಳಗಳಿಗೆ ತೆರಳಿ ಸುವಾರ್ತೆಯನ್ನ ಸಾರುವಂತದ್ದು ಒಳ್ಳೆ ಕೆಲಸ ಅಲ್ವಾ?
But do you know the number of people who've gone to all these places and are frustrated?
ಒಳ್ಳೆ ಕೆಲಸನೇ, ಆದರೆ ಅನೇಕ ಜನರು ಈ ರೀತಿಯಾಗಿ ಹೋಗಿ ಬೇರೆ ಬೇರೆ ಸ್ಥಳಗಳಿಗೆ ಸುವಾರ್ತೆಯನ್ನ ಸಾರಿ ಕೊನೆಯದಾಗಿ ನಿರಾಶೆಗೊಂಡಿದ್ದಾರೆ.
Because they did not wait upon the Lord.
ಯಾಕೆಂದ್ರೆ ಅವರು ಕರ್ತನ ಬಳಿಯಲ್ಲಿ ಕಾದುಕೊಂಡಿರೋದಿಲ್ಲ.
They did not seek to see, examine themselves, say, why am I going? Is it to ease my conscience or is it because I love the Lord?
ಅವರು ತಮ್ಮನ್ನ ತಾವು ಈ ರೀತಿಯಾಗಿ ಪರೀಕ್ಷೆ ಮಾಡಿಕೊಂಡಿರೋದಿಲ್ಲ. ನಾನು ಯಾಕೆ ಇಲ್ಲಿಗೆ ಹೋಗ್ತಾ ಇದ್ದೀನಿ? ನಾನು ದೇವರನ್ನ ಪ್ರೀತಿಸುವ ಸಲುವಾಗಿನ ಅಥವಾ ನನ್ನ ಮನಸ್ಸಾಕ್ಷಿಯನ್ನು ಸಮಾಧಾನ ಪಡಿಸುವ ಸಲುವಾಗಿನ ಎಂಬುದಾಗಿ.
I see the Lord pulling me in that direction.
ದೇವರು ನನ್ನನ್ನು ಆ ಸ್ಥಳಗಳಿಗೆ ಎಳಿತಾ ಇದ್ದಾನೆ ಅಂತ ನಾವು ಪರೀಕ್ಷೆ ಮಾಡ್ಕೊಂತೀವ.
There's a lot of difference.
ಇದು ತುಂಬಾ ವ್ಯತ್ಯಾಸ ಇದೆ.
Otherwise you can end up with an endless round of dead works. Like a merry-go-round, you go round and round and round and round and round. And you can waste your life.
ಇಲ್ಲ ಅಂದ್ರೆ ನೀವು ಕೂಡ ಮರಿಯಳ ರೀತಿ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಕೆಲಸವನ್ನ ಮಾಡಿ ಕೊನೆಯದಾಗಿ ನೀವು ನಿರಾಶರಾಗ್ತೀರ ಅಷ್ಟೇ.
Now, seventhly, dead works are works that are done out of fear of divine judgment.
ಏಳನೇ ಗುಣಲಕ್ಷಣ ನಿರ್ಜೀವ ಕಾರ್ಯದ್ದು ಯಾವ್ದಪ್ಪ ಅಂತಂದ್ರೆ ನ್ಯಾಯ ತೀರ್ಪಿನ ಭಯದಿಂದ ಮಾಡುವಂತ ಕಾರ್ಯಗಳು.
If you look in the Old Testament, you find that that was the only way God could get most of the Israelites to obey him over there.
ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡೋದಾದ್ರೆ ಇಸ್ರಾಯೇಲರಿಂದ ದೇವರು ತಾವು ವಿಧೇಯತೆಯನ್ನು ಬಯಸಿದ್ದು ಈ ರೀತಿಯಾಗಿಯೇ.
ಬಟ್ ಯು ಸೀ ದಟ್ ಪರ್ಟಿಕ್ಯುಲರ್ಲಿ ಇನ್ ಡ್ಯೂಟ್ರಾನಮಿ ಚಾಪ್ಟರ್ 28.
ವಿಶೇಷವಾಗಿ ನೀವು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯವನ್ನ ನೋಡಿಕೊಳ್ಳೋದಾದ್ರೆ,
ಇನ್ ಡ್ಯೂಟ್ರಾನಮಿ 28 ಇಟ್ ಸೇಸ್ ದೇರ್ ಇನ್ ವರ್ಸ್ 15 ಆನ್ವರ್ಡ್ ರೈಟ್ ಥ್ರೂ ಟಿಲ್ ದಿ ಎಂಡ್ ಆಫ್ ದಿ ಚಾಪ್ಟರ್.
ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 15ರಿಂದ ಕೊನೆಯ ವಚನದವರೆಗೂ ನೀವು ನೋಡಿಕೊಳ್ಳೋದಾದ್ರೆ,
ದಟ್ ಇಫ್ ಯು ಡೋಂಟ್ ಒಬೇ ದ ಲಾರ್ಡ್,
ನೀವು ಕರ್ತನಿಗೆ ವಿಧೇಯರಾಗಲಿಲ್ಲ ಅಂತಂದ್ರೆ,
ಅಂಡ್ ಡು ಆಲ್ ದೀಸ್ ಥಿಂಗ್ಸ್ ಐ ಆಮ್ ಕಮಾಂಡಿಂಗ್ ಯು, ಮೋಶೆ ಸೇಡ್,
ನಾನು ನಿಮಗೆ ಆಜ್ಞಾಪಿಸುವಂತ ಎಲ್ಲಾ ಆಜ್ಞೆಗಳನ್ನ ಪಾಲಿಸಲಿಲ್ಲ ಅಂತಂದ್ರೆ, ಮೋಶೆ ಈ ರೀತಿಯಾಗಿ ಹೇಳ್ತಾ ಇರ್ತಾನೆ ಇಸ್ರೇಲ್ರಿಗೆ,
ಯು ಬಿ ಕರ್ಸ್ಡ್ ಇನ್ ದ ಸಿಟಿ, ಯು ಬಿ ಕರ್ಸ್ಡ್ ಇನ್ ದ ಕಂಟ್ರಿ, ಯು ಆರ್ ಗೋಯಿಂಗ್ ಟು ಹ್ಯಾವ್ ಕನ್ಫ್ಯೂಷನ್ ಅಂಡ್ ರಿಬ್ಯೂಕ್ ಅಂಡ್ ಸಿಕ್ನೆಸ್ ಅಂಡ್ ಯುವರ್ ಎನಿಮೀಸ್ ವಿಲ್ ಡಿಫೀಟ್ ಯು, ಅಂಡ್
ಪಟ್ಟಣದಲ್ಲಿ ನಿನಗೆ ಶಾಪ ಮತ್ತು ಪಟ್ಟಣದಲ್ಲಿ ಶಾಪವಿರುತ್ತದೆ, ನೀನು ಗೊಂದಲದಲ್ಲಿರ್ತೀಯ, ಹೊಡೆಯಲ್ಪಡ್ತೀಯ, ಅನಾರೋಗ್ಯಕ್ಕೊಳಗಾಗ್ತೀಯ ಹಾಗೂ ಶತ್ರುಗಳು ನಿನ್ನ ಮೇಲೆ ಬಿದ್ದು ನಿನ್ನನ್ನು ಸೋಲಿಸ್ತಾರೆ.
ಯು ಲ್ಯಾಕ್ ಪಾವರ್ಟಿ ಅಂಡ್ ಆಲ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್,
ನಿನಗೆ ಬಡತನ ಇರುತ್ತೆ ಹಾಗೂ ಈ ರೀತಿ ಎಲ್ಲಾ ಸಮಸ್ಯೆಗಳು ಇರುತ್ತೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
ಅಂಡ್ ಸೋ ದಿ ಇಸ್ರಾಯೇಲೈಟ್ಸ್ ಒಬೇ,
ಅದಕ್ಕಾಗಿ ಇಸ್ರಾಯೇಲರು ದೇವರು ಹೇಳಿರುವಂತವುಗಳಿಗೆ ವಿಧೇಯರಾಗ್ತಾರೆ.
ಯು ನೋ ದಿಸ್ ಇಸ್ ದ ವೇ ವಿ ಗೆಟ್ ಚಿಲ್ಡ್ರನ್ ಟು ಒಬೇ ಅಸ್ ಬೈ ದ ಫಿಯರ್ ಆಫ್ ಪನಿಷ್ಮೆಂಟ್.
ಇದೇ ರೀತಿಯಾಗಿ ನಾವು ಮಕ್ಕಳನ್ನ ನಮಗೆ ವಿಧೇಯರಾಗುವಂತೆ ಮಾಡ್ತೇವೆ, ಅವರಿಗೆ ಶಿಕ್ಷಿಸುವಂತ ಒಂದು ಭಯದಲ್ಲಿ ಇರಿಸುತ್ತೇವೆ.
ನೋ ಅದರ್ ವೇ to get a little child to obey.
illa andre bere marga irodilla aa makkalu nimge vidiyaraglikke.
And when we obey God out of fear of punishment, it's better than disobedience, certainly.
naavu nyaya teerpina bayadinda devarige vidiyaraguvudakkinta avidiyaraguvudu eshto uttamavagide.
I would say dead works are certainly better than evil works.
naanu heltane nirjeeva karyagalu eshto uttama ketta karyagaliginta.
But God says you got to repent of doing things merely because you are afraid of punishment.
ಆದರೆ ದೇವರು ಈ ರೀತಿಯಾಗಿ ಹೇಳ್ತಾರೆ, ನೀನು ಶಿಕ್ಷೆಗೆ ಒಳಗಾಗುವ ಭಯದಿಂದ ಇವುಗಳನ್ನ ಮಾಡ್ತಾ ಇದೀಯ, ಆ ಕಾರಣದಿಂದ ನೀನು ಮಾನಸಾಂತರ ಪಡು ಎಂಬುದಾಗಿ.
Jesus said, if you love me, keep my commandments.
ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನ ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಿರಿ ಎಂಬುದಾಗಿ.
Not like it says in Deuteronomy 28, if you don't want to be punished, keep my commandment.
ಧರ್ಮೋಪದೇಶ ಕಂಡ 28ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ಈ ರೀತಿ ಹೇಳೋ ಪ್ರಕಾರ, ನೀವು ನನಗೆ ವಿಧೇಯರಾಗಲಿಲ್ಲ ಅಂದ್ರೆ ನಾನು ನಿಮ್ಮನ್ನು ಶಿಕ್ಷಿಸ್ತೀನಿ ಎಂಬುದಕ್ಕೆ ವಿರುದ್ಧವಾಗಿದೆ.
There's a lot of difference between the emphasis in Deuteronomy 28 verses 15 to the end of the chapter and what Jesus said in John 14:15.
ಯೇಸು ಸ್ವಾಮಿ ಯೋಹಾನ 14ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳಿರುವುದಕ್ಕೂ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 15ರಿಂದ ಕೊನೆ ವಚನದಲ್ಲಿ ಹೇಳಿರುವುದಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ ಹಾಗೂ ಒಂದಕ್ಕೊಂದು ತದ್ವಿರುದ್ಧವಾಗಿದೆ.
See, many Christians haven't really understood that there's a great difference between the Old Testament and the New Testament.
ನೋಡಿ, ಅನೇಕ ಕ್ರೈಸ್ತರು ಹಳೆ ಒಡಂಬಡಿಕೆಗೂ ಮತ್ತು ಹೊಸ ಒಡಂಬಡಿಕೆಗೂ ಇರುವಂತಹ ದೊಡ್ಡ ವ್ಯತ್ಯಾಸವನ್ನ ಅರಿತಿಲ್ಲ.
That motive, the thing that impels me to do something, is what God sees and is what makes us spiritual.
ನಾವು ಮಾಡುವಂತ ಕಾರ್ಯದ ಹಿಂದಿನ ಉದ್ದೇಶವನ್ನ ದೇವರು ನೋಡುತ್ತಾರೆ ಹಾಗೂ ಅದೇ ನಮ್ಮನ್ನ ಆತ್ಮಿಕರನ್ನಾಗಿ ಮಾಡುವಂತದ್ದು.
ಫಾರ್ ಎಕ್ಸಾಂಪಲ್, ಇಫ್ ವಿ ಅವಾಯ್ಡ್ ಟೆಲಿಂಗ್ ಲೈ ಬಿಕಾಸ್ ವಿ ಆರ್ ಅಫ್ರೇಡ್ ವಿ ಬಿ ಕಾಟ್, ವೆಲ್ ದಟ್ಸ್ ಅ ಗುಡ್ ಮೋಟಿವ್ ಬಟ್ ಇಟ್ಸ್ ನಾಟ್ ದ ಬೆಸ್ಟ್ ಮೋಟಿವ್.
ಉದಾಹರಣೆಗೆ ನೀವು ಸುಳ್ಳು ಹೇಳುವಂತದ್ರಿಂದ ದೂರ ಉಳಿದ್ರಿ ಅಂತ ಅನ್ಕೊಳ್ಳಿ, ಯಾಕೆಂದ್ರೆ ನಾನು ಸುಳ್ಳು ಹೇಳೋದ್ರಿಂದ ಮುಂದೊಂದಿನ ಸಿಗಾಕಬಹುದು ಅಂತ. ಅದು ಒಳ್ಳೆ ಉದ್ದೇಶನೇ, ಆದ್ರೆ ಉತ್ತಮವಾದ ಉದ್ದೇಶವಲ್ಲ.
ಜೀಸಸ್ ಡಿಡ್ ನಾಟ್ ರಿಫ್ರೈನ್ ಫ್ರಮ್ ಟೆಲಿಂಗ್ ಲೈಸ್ ಜಸ್ಟ್ ಬಿಕಾಸ್ ಹಿ ವಾಸ್ ಅಫ್ರೇಡ್ ಹಿ ವುಡ್ ಬಿ ಕಾಟ್.
ಯೇಸು ಸ್ವಾಮಿ ಸುಳ್ಳುಗಳನ್ನ ಹೇಳುವಂತದ್ರಿಂದ ದೂರ ಉಳಿದಿದ್ದು ತಾನು ಮುಂದೊಂದಿನ ಸಿಗಾಕಬಹುದು ಎಂಬಂತ ಭಯದಿಂದ ಅಲ್ಲ.
ಬಿಕಾಸ್ ಇಟ್ ಇಸ್ ಡಿಸ್ಆನರಿಂಗ್ ಟು ದ ಫಾದರ್. It's contrary to God's nature. That's why he avoided it.
ಯಾಕೆಂದ್ರೆ ನಾನು ಸುಳ್ಳು ಹೇಳುವಂತದ್ರಿಂದ ದೇವರಿಗೆ ಅಗೌರವ ತೋರಿಸಿದಂಗಾಗತ್ತೆ ಹಾಗೂ ದೇವರ ಸ್ವಭಾವಕ್ಕೆ ಇದು ತದ್ವಿರುದ್ಧವಾಗಿದೆ ಎಂಬಂತ ಉದ್ದೇಶದಿಂದ ಯೇಸು ಸ್ವಾಮಿ ಸುಳ್ಳನ್ನ ಹೇಳಲಿಲ್ಲ.
Now, if a doctor tells you that because you got bitterness and an unforgiving attitude towards others, you're suffering from asthma or rheumatoid arthritis or migraine.
ಒಬ್ಬ ವೈದ್ಯನು ನಿಮಗೆ ಈ ರೀತಿಯಾಗಿ ಹೇಳ್ತಾನೆ ಅಂತ ಅನ್ಕೊಳ್ಳೋಣ, ನೀವು ಒಬ್ಬರನ್ನ ಕ್ಷಮಿಸದೆ ಹಾಗೂ ನೀವು ಒಬ್ಬರ ಮೇಲೆ ದ್ವೇಷವನ್ನ ಕಲಹವನ್ನ ಇಟ್ಕೊಂಡಿದ್ರಿಂದ ನೀವು ಅಸ್ತಮಾ ಹಾಗೂ ಸಂಧಿವಾತ ಹಾಗೂ ಇನ್ನಿತರ ಕಾಯಿಲೆಗಳಿಂದ ಬಾಧೆ ಪಡ್ತಾ ಇದ್ದೀರಿ ಎಂಬುದಾಗಿ ಹೇಳುವಾಗ,
ಯು ಬೆಟರ್ ಗಿವ್ ಅಪ್ ಯುವರ್ ಬಿಟರ್ನೆಸ್ ಅಂಡ್ ರಾಂಗ್ ಆಟಿಟ್ಯೂಡ್ಸ್ ಅಂಡ್ ಬಿ ಪಾಸಿಟಿವ್ ಟುವರ್ಡ್ಸ್ ಅದರ್ ಪೀಪಲ್. ಯು ಮೇ ಡೂ ದಟ್, ವಾಟ್ ಫಾರ್? ಟು ಬಿ ಹೀಲ್ಡ್.
ಆ ವೈದ್ಯನು ಈ ರೀತಿಯಾಗಿ ಹೇಳೋ ಪ್ರಕಾರ ನೀವು ದ್ವೇಷವನ್ನ ಕಲಹವನ್ನ ಮತ್ತು ಒಬ್ಬನ ವಿಷಯವಾಗಿ ಕೆಟ್ಟ ನಡವಳಿಕೆಯನ್ನ ಬಿಡ್ತೀರಾ, ಅದಕ್ಕೆ ಕಾರಣ ಏನು? ನೀವು ಸ್ವಸ್ಥರಾಗಬೇಕೆಂಬ ಉದ್ದೇಶದಿಂದ.
ಬಿಕಾಸ್ ಯು ಡೋಂಟ್ ವಾಂಟ್ ಟು ಬಿ ಪನಿಶ್ಡ್.
ಯಾಕೆಂದ್ರೆ ನೀವು ಶಿಕ್ಷೆಗೆ ಒಳಗಾಗೋದು ನಿಮಗೆ ಇಷ್ಟ ಇರೋದಿಲ್ಲ.
ಬಟ್ ದಟ್ಸ್ ನಾಟ್ ವರ್ಕ್ಸ್ ಡನ್ ಫಾರ್ ದ ಗ್ಲೋರಿ ಆಫ್ ಗಾಡ್.
ಅದು ದೇವರನ್ನ ಮಹಿಮೆ ಪಡಿಸೋದಕ್ಕೆ ಮಾಡದಂತ ಕಾರ್ಯ ಆಗೋದಿಲ್ಲ. ಹಾಗಾದ್ರೆ
ಸೋ ದಟ್ ಡೆಡ್ ವರ್ಕ್.
ಆದ್ರೆ ಅದು ನಿರ್ಜೀವ ಕಾರ್ಯವಾಗಿದೆ.
ಸೋ ಯು ಸೀ ದೇರ್ ಆರ್ ಮೆನಿ ಮೆನಿ ಎಕ್ಸಾಂಪಲ್ಸ್ ವಿ ಕುಡ್ ಟೇಕ್ ವೇರ್ ವಿ ಡೂ ಸಮಥಿಂಗ್ ಬಿಕಾಸ್ ವಿ ಆರ್ ಅಫ್ರೇಡ್ ಇಫ್ ವಿ ಡೋಂಟ್ ಡೂ ಇಟ್ ವಿಲ್ ಬಿ ಪನಿಶ್ಡ್. ಯು ಡೋಂಟ್ ವಾಂಟ್ ಟು ಗೆಟ್ ಅ ಸಿಕ್ನೆಸ್. ಯು ಡೋಂಟ್ ವಾಂಟ್ ಟು ಗೆಟ್ ಅ ಜಜ್ಮೆಂಟ್ ಫ್ರಮ್ ಗಾಡ್.
ಅನೇಕ ಉದಾಹರಣೆಗಳನ್ನು ನಾವು ತಗೋಬಹುದು, ಯಾಕೆಂದ್ರೆ ನಾವು ಮಾಡುವಂತ ಹಲವು ಕಾರ್ಯಗಳು ನ್ಯಾಯ ತೀರ್ಪಿನ ಭಯದಿಂದ ಹಾಗೂ ನಾವು ಅಸ್ವಸ್ಥಕ್ಕೆ ಒಳಗಾಗಬಹುದು ಎಂಬಂತ ಉದ್ದೇಶದಿಂದ ಮಾಡುತ್ತೇವೆ.
ಅಂಡ್ ಸೋ ವಿತ್ ದಟ್ ಸೆಲ್ಫಿಶ್ ಫಿಯರ್ ಆಫ್ ಜಜ್ಮೆಂಟ್ ವಿ ಕ್ಯಾನ್ ಅವಾಯ್ಡ್ ಡೂಯಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಅಂಡ್ ವಿ ಕ್ಯಾನ್ ಲಿವ್ ಅ ಫೇರ್ಲಿ ಅಪ್ರೈಟ್ ಲೈಫ್.
ಹಾಗಾಗಿ ನಾವು ಸ್ವಾರ್ಥವಾಗಿ ಯೋಚಿಸುವಂತ ನ್ಯಾಯ ತೀರ್ಪಿನ ಭಯದಿಂದ ಅನೇಕ ಕಾರ್ಯಗಳನ್ನ ಮಾಡೋದಿಲ್ಲ ಹಾಗೂ ಪ್ರಾಮಾಣಿಕವಾದಂತ ಮತ್ತು ಸುಂದರವಾದ ಜೀವಿತವನ್ನ ಜೀವಿಸುತ್ತೇವೆ.
ಬಟ್ ದಟ್ ಇಸ್ ನಾಟ್ ಸ್ಪಿರಿಚುಯಾಲಿಟಿ.
ಆದ್ರೆ ಅದು ಆತ್ಮಿಕತೆ ಆಗೋದಿಲ್ಲ.
ಲೆಟ್ ಮೀ ಗೋ ಟು ಏಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಟ್ ವರ್ಡ್.
ನಿರ್ಜೀವ ಕಾರ್ಯದ ಎಂಟನೇ ಗುಣಲಕ್ಷಣಗಳನ್ನ ನಾವು ಈಗ ನೋಡಿಕೊಳ್ಳೋಣ.
ದೆನ್ ಆಲ್ಸೋ ವಿ ಫೈಂಡ್ ಇನ್ ಡ್ಯೂಟ್ರಾನಮಿ 28.
ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ನಾವು ಅದನ್ನ ಕಂಡುಕೊಂಡೆವು.
ಇಟ್ಸ್ ದಿ ಆಪೋಸಿಟ್ ಆಫ್ ವಾಟ್ ವಿ ಜಸ್ಟ್ ಕನ್ಸಿಡರ್ಡ್.
ಈಗ ನಾವೇನ್ ಪರಿಗಣಿಸಿದ್ವಲ್ಲ ಅದರ ವಿರುದ್ಧವಾಗಿದೆ ಅದು.
ಇಟ್ಸ್ ವರ್ಕ್ಸ್ ದಟ್ ಆರ್ ಡನ್ ಫಾರ್ ದ ಸೇಕ್ ಆಫ್ obtaining a reward.
ಪ್ರತಿಫಲವನ್ನ ನಿರೀಕ್ಷಿಸಿ ಮಾಡುವಂತ ಕಾರ್ಯಗಳು ನಿರ್ಜೀವ ಕಾರ್ಯಗಳಾಗಿವೆ.
ಯು ನೋ ದಟ್ಸ್ ಅನದರ್ ವೇ ಇನ್ ವಿಚ್ ವಿ ಡೀಲ್ ವಿತ್ ಚಿಲ್ಡ್ರನ್.
ನಾವು ಮಕ್ಕಳೊಟ್ಟಿಗೆ ಇದೇ ರೀತಿಯಾಗಿ ವ್ಯವಹರಿಸುತ್ತೇವೆ.
ವಿ ಟೆಲ್ ಚಿಲ್ಡ್ರನ್, ಓಕೆ, ಇಫ್ ಯು ಫಿನಿಶ್ ಯುವರ್ ಹೋಮ್ವರ್ಕ್ ಐಲ್ ಗಿವ್ ಯು ಅ ಚಾಕ್ಲೇಟ್, ಆರ್ ಐ ವಿಲ್ ಟೇಕ್ ಯು ಫಾರ್ ಆನ್ ಔಟಿಂಗ್, ಆರ್ ಇಫ್ ಯು ಕಮ್ ಫಸ್ಟ್ ಇನ್ ದ ಕ್ಲಾಸ್ ಐಲ್ ಗೆಟ್ ಯು ಅ ಬೈಸಿಕಲ್ ಟು ಗೋ ಟು ಸ್ಕೂಲ್.
ಮಕ್ಕಳಿಗೆ ನಾವು ಈ ರೀತಿಯಾಗಿ ಹೇಳ್ತೇವೆ, ನೀನು ಹೋಮ್ವರ್ಕ್ ಅನ್ನ ಮಾಡಿದ್ರೆ ಚಾಕ್ಲೇಟ್ ಕೊಡಿಸ್ತೇವೆ, ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೇವೆ, ಮತ್ತು ನೀನು ಸ್ಕೂಲ್ನಲ್ಲಿ ಪ್ರಥಮ ಸ್ಥಾನವನ್ನ ತೆಗೆದುಕೊಂಡ್ರೆ ನಿಮಗೊಂದು ಸೈಕಲ್ ತೆಗೆ ಕೊಡ್ತೇನೆ ಎಂಬುವಂತ ವಿಷಯಗಳನ್ನ ಮಕ್ಕಳಿಗೆ ಹೇಳ್ತೇವೆ.
ಅಂಡ್ ದೇ ವರ್ಕ್ ಹಾರ್ಡ್.
ಹಾಗಾಗಿ ಮಕ್ಕಳು ಕಷ್ಟಪಟ್ಟು ಓದ್ತವೆ.
ನೌ ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ಗಾಡ್ ಹ್ಯಾಡ್ ಟು ಡೀಲ್ ವಿತ್ ದಿ ಇಸ್ರಾಯೇಲೈಟ್ಸ್ ಲೈಕ್ ದಟ್.
ಹಳೆ ಒಡಂಬಡಿಕೆಯಲ್ಲಿ ದೇವರು ಇದೇ ರೀತಿಯಾಗಿ ಇಸ್ರಾಯೇಲರೊಟ್ಟಿಗೆ ವ್ಯವಹರಿಸಿದನು.
ಡ್ಯೂಟ್ರಾನಮಿ 28 ವರ್ಸಸ್ 1 ಟು 14 ಗಾಡ್ ಸೇಸ್.
ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1 ರಿಂದ 14ನೇ ವಚನದಲ್ಲಿ ದೇವರು ಈ ರೀತಿಯಾಗಿ ಹೇಳುತ್ತಾರೆ.
ಇಫ್ ಯು ಆರ್ ಕೇರ್ಫುಲ್ ಟು ಕೀಪ್ ಆಲ್ ಮೈ ಕಮಾಂಡ್ಮೆಂಟ್ ಯು ನೋ ವಾಟ್ ವಿಲ್ ಹ್ಯಾಪನ್, ಯು ವಿಲ್ ಬಿ ಬ್ಲೆಸ್ಡ್ ಇನ್ ದಿ ಸಿಟಿ. You'll be blessed in the body.
ನೀವು ನಾನು ಕೊಡುವಂತ ಆಜ್ಞೆಗಳನ್ನ ಕೈಗೊಂಡು ನಡೆದರೆ ಪಟ್ಟಣದಲ್ಲಿ ನೀವು ಆಶೀರ್ವಾದವನ್ನು ಹೊಂದುವಿರಿ ಮತ್ತು ಶಾರೀರಿಕವಾಗಿ ಆಶೀರ್ವಾದವನ್ನು ಹೊಂದುವಿರಿ.
ಅಂಡ್ ಗಾಡ್ ವಿಲ್ ಬ್ಲೆಸ್ ಯುವರ್ ಚಿಲ್ಡ್ರನ್, ಗಾಡ್ ವಿಲ್ ಬ್ಲೆಸ್ ಯುವರ್ ದಿ ಅನಿಮಲ್ಸ್ ಇನ್ ಯುವರ್ ಫೀಲ್ಡ್ ಅಂಡ್ ಯುವರ್ ಫೀಲ್ಡ್ ವಿಲ್ ಪ್ರಾಸ್ಪರ್ ಅಂಡ್ ಯುಲ್ ಗೆಟ್ ರೈನ್ ಅಪಾನ್ ಯುವರ್ ಲ್ಯಾಂಡ್ ಅಂಡ್ ಗಾಡ್ ವಿಲ್ ಬ್ಲೆಸ್ ಯು ಇನ್ ಸೋ ಮೆನಿ ವೇ.
ನೀವು ಆತನ ಆಜ್ಞೆಗಳನ್ನ ಕೈಕೊಂಡು ನಡೆದರೆ ದೇವರು ನಿಮ್ಮ ಮಕ್ಕಳನ್ನು ಆಶೀರ್ವದಿಸ್ತಾನೆ. ನಿನ್ನ ಭೂಮಿಯ ಫಲಕ್ಕೂ, ಪಶುಗಳ ಫಲಕ್ಕೂ, ಪಶುಗಳ ಹಿಂಡಿಗೂ, ಕುರಿಗಳ ಮಂದೆಗಳಿಗೂ ಆಶೀರ್ವದಿಸುತ್ತಾನೆ ದೇವರು. ಹಾಗೂ ನಿನ್ನ ಹೊಲದಲ್ಲಿ ಮಳೆಯನ್ನ ಬರಮಾಡಿ ನಿನ್ನನ್ನು ಅಭಿವೃದ್ಧಿ ಪಡಿಸ್ತೇನೆ. ಹಾಗಾಗಿ ಇಸ್ರಾಯೇಲರು ವಿಧೇಯರಾಗ್ತಾರೆ ಅವರು ಆಶೀರ್ವಾದ ಹೊಂದುವ ಸಲುವಾಗಿ.
Do you know how much of this there is even among Christians?
ಅನೇಕ ಕ್ರೈಸ್ತರ ನಡುವೆ ಈ ರೀತಿಯಾಗಿ ಏನಿದೆ ಗೊತ್ತಾ?
The apostle Peter once asked Jesus just after the rich young ruler had refused to give up all that he had to follow the Lord.
ಐಶ್ವರ್ಯವಂತನು ತನಗಿರುವುದನ್ನೆಲ್ಲ ಬಿಟ್ಟು ಯೇಸುವನ್ನ ಹಿಂಬಾಲಿಸಲು ನಿರಾಕರಿಸಿದಾಗ ಅಪೋಸ್ತಲನಾದ ಪೇತ್ರನು ಯೇಸುವಿಗೆ ಈ ರೀತಿಯಾಗಿ ಕೇಳಿದನು.
Peter compared himself with that rich young ruler in Matthew 19:27 and said, but Lord, what about us?
ಮತ್ತಾಯ 19ನೇ ಅಧ್ಯಾಯ 27ನೇ ವಚನದಲ್ಲಿ ಪೇತ್ರನು ಆ ಐಶ್ವರ್ಯವಂತನೊಟ್ಟಿಗೆ ಹೋಲಿಸಿಕೊಂಡು ಯೇಸುವಿಗೆ ಈ ರೀತಿಯಾಗಿ ಕೇಳ್ತಾನೆ, ಕರ್ತನೆ ಹಾಗಾದರೆ ನಮ್ಮ ಬಗ್ಗೆ ಏನು ಎಂಬುದಾಗಿ.
We forsaken everything. I gave up my nets and my job and security of being a fisherman down in Galilee and I followed you.
ನಾವು ಎಲ್ಲವನ್ನ ಬಿಟ್ಟು ಬಂದಿದ್ದೇವೆ, ನನ್ನ ಬಲೆಯನ್ನ ನನ್ನ ಕೆಲಸವನ್ನ ಬಿಟ್ಟು ಬಂದಿದ್ದೇವೆ, ಗಲೀಲಾಯದಲ್ಲಿನ ಮೀನುಗಾರಿಕೆ ಎಂಬ ಭದ್ರತೆಯ ಹುದ್ದೆಯನ್ನ ಬಿಟ್ಟಿದ್ದೇವೆ, ನಿನ್ನನ್ನು ಹಿಂಬಾಲಿಸುತ್ತಿದ್ದೇವೆ.
What am I going to get out of all this?
ಇವೆಲ್ಲವುಗಳಿಂದ ನಾನೇನ್ ಪಡ್ಕೊಳ್ತೀನಿ ಎಂಬುದ ಕೂಡ ಕೇಳ್ತಾನೆ ಯೇಸು ಸ್ವಾಮಿಗೆ ಪೇತ್ರನು.
And Jesus answered this question, what are you going to get out of it? With the story of a man who employed laborers in his vineyard.
ಯೇಸು ಸ್ವಾಮಿ ಪೇತ್ರನಿಗೆ ಈ ಒಂದು ಉದಾಹರಣೆಯನ್ನು ಕೊಡ್ತಾರೆ. ದ್ರಾಕ್ಷೆ ತೋಟದಲ್ಲಿ ಒಬ್ಬ ಯಜಮಾನನು ಕೂಲಿ ಆಳುಗಳನ್ನ ಕೆಲಸಕ್ಕೆ ನೇಮಿಸಿದ ಒಂದು ಉದಾಹರಣೆಯನ್ನ ಕೊಡ್ತಾ ಹೋಗ್ತಾರೆ. ಮತ್ತಾಯ 20ನೇ ಅಧ್ಯಾಯ 1ರಿಂದ 16ನೇ ವಚನದವರೆಗೂ ಹೇಳಲ್ಪಟ್ಟಿದೆ ಈ ವಿಷಯ. ಆ ಒಂದು ಸಾಮ್ಯದಲ್ಲಿ ಒಂದು ವಿಶೇಷವಾದ ಒಂದು ಮಾತನ್ನ ಹೇಳಲಾಗಿದೆ, ನೀವು ಎಚ್ಚರಿಕೆಯಿಂದ ಓದೋದಾದ್ರೆ ಅದು ಗೊತ್ತಾಗುತ್ತೆ.
That the first few groups who came to work all came with an agreement to receive a certain amount of pay at the end of their work.
ಮೊದಲ ಕೂಲಿ ಆಳುಗಳ ಒಂದು ಗುಂಪು ಇಷ್ಟು ತಾಸು ನಾನು ಕೆಲಸ ಮಾಡ್ತೀನಿ, ನನಗಿಷ್ಟು ಕೊಡಬೇಕು ಎಂಬ ಒಪ್ಪಂದದ ಮೇರೆಗೆ ಆ ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಬಂದು.
And the last group was the only group of people who came without any agreement to receive any pay.
ಆ ಕೊನೆಗೆ ಬರುವಂತ ಕೂಲಿ ಆಳುಗಳು ದ್ರಾಕ್ಷೆ ತೋಟದಲ್ಲಿ ಯಾವುದೇ ರೀತಿಯ ಒಪ್ಪಂದವನ್ನಾಗಲಿ ಕರಾರನ್ನಾಗಲಿ ಮಾಡಿಕೊಂಡು ಬಂದು ಕೆಲಸ ಮಾಡ್ತಿರೋದಿಲ್ಲ.
That was the main difference between that last group and all the other people who preceded them.
ಮೊದಲು ಕೆಲಸ ಮಾಡಿದಂತ ಕೂಲಿ ಆಳುಗಳ ಗುಂಪಿಗೂ ಹಾಗೂ ಕಡೆಗೆ ಬಂದು ಕೆಲಸ ಮಾಡಿದಂತ ಕೂಲಿ ಆಳುಗಳ ಗುಂಪಿಗೂ ಬಹಳಷ್ಟು ವ್ಯತ್ಯಾಸವಿದೆ.
And what was the result? That last group worked for only 1 hour. The first group worked for 12 hours.
ಫಲಿತಾಂಶ ಏನು? ಕೊನೆಗೆ ಬಂದಂತ ಕೂಲಿ ಆಳುಗಳ ಗುಂಪು ಒಂದು ತಾಸು ಮಾತ್ರ ಕೆಲಸ ಮಾಡಿತು, ಹಿಂದಿನ ಕೂಲಿ ಆಳುಗಳ ಗುಂಪು 12 ತಾಸು ಕೆಲಸ ಮಾಡಿತು.
And in the end we see the master rewarding the last group first.
ಆದರೆ ಕೊನೆಯಲ್ಲಿ ಯಜಮಾನನು ಕೊನೆಯ ಕೂಲಿ ಆಳುಗಳ ಗುಂಪಿಗೆ ಮೊದಲು ಪ್ರತಿಫಲವನ್ನ ಕೊಡ್ತಾನೆ.
They got, we could say, 12 times the pay of the first group. If you consider what their hourly wage was.
ಅವರು 12 ತಾಸಿಗೆ ಕೆಲಸ ಮಾಡಿದಷ್ಟು ಹಣವನ್ನ ಒಂದು ತಾಸಿನಿಗೆ ಕೆಲಸ ಮಾಡದಂತ ಗುಂಪು ಪಡ್ಕೊಳ್ತು.
They got for 1 hour what the other people got for 12 hours.
12 ತಾಸಿಗೆ ಕೆಲಸ ಮಾಡಿದಂತ ಗುಂಪು ಏನು ಹಣವನ್ನ ಪಡ್ಕೊಳ್ತಲ್ಲ ಅದೇ ಹಣವನ್ನ ಒಂದು ತಾಸು ಕೆಲಸ ಮಾಡಿದಂತ ಗುಂಪು ಪಡ್ಕೊಳ್ತು.
And there the Lord was answering.
ಅಲ್ಲಿ ದೇವರು ಒಂದು ಉತ್ತರವನ್ನ ಕೊಡ್ತಾರೆ.
Peter's question.
ಪೇತ್ರನ ಒಂದು ಪ್ರಶ್ನೆಗೆ.
If you work thinking what you're going to get out of it, you're going to be lost.
ನೀನು ಮಾಡುವಂತ ಕೆಲಸಕ್ಕೆ ಪ್ರತಿಫಲವನ್ನ ನಿರೀಕ್ಷೆ ಮಾಡಿದ್ರೆ ನೀನು ಕೊನೆಯಲ್ಲಿರ್ತೀಯ.
But if you work joyfully, cheerfully, without thinking of what you're going to get in return, you're going to be first.
ನೀನು ಮಾಡುವಂತ ಕಾರ್ಯವು ಸಂತೋಷದಿಂದ ಯಥಾರ್ಥತೆಯಿಂದ ಕೂಡಿದ್ರೆ ಹಾಗೂ ಏನನ್ನೂ ಪ್ರತಿಫಲವನ್ನ ನಿರೀಕ್ಷೆ ಮಾಡದೇ ಇದ್ರೆ ನೀನು ಮೊದಲನೇ ಸ್ಥಾನದಲ್ಲಿರ್ತೀಯ.
Dead works are works done for the sake of obtaining a reward.
ನಿರ್ಜೀವ ಕಾರ್ಯಗಳು ಅಂದ್ರೆ ಪ್ರತಿಫಲವನ್ನ ನಿರೀಕ್ಷೆ ಮಾಡಿ ಮಾಡುವಂತ ಕಾರ್ಯಗಳಾಗಿವೆ.
The only type of work that God wants is works done out of love, joyfully, cheerfully.
ದೇವರಿಗೆ ಬೇಕಾದಂತ ಕಾರ್ಯಗಳು ಯಾವಪ್ಪ ಅಂದ್ರೆ ಸಂತೋಷದಿಂದ ಮತ್ತು ಯಥಾರ್ಥತೆಯಿಂದ ಮಾಡುವಂತ ಕೆಲಸಗಳು.
Quality means much more to God than any amount of quantity.
ನೀವು ದೇವರಿಗೆ ಕೊಡುವಂತ ಪ್ರಮಾಣಕ್ಕಿಂತ ದೇವರಿಗೆ ಕೊಡುವಂತ ಗುಣಮಟ್ಟವು ಹೆಚ್ಚು ಅರ್ಥಪೂರ್ಣವಾಗಿರುತ್ತದೆ.
He is looking for a response of love and gratitude from us.
ದೇವರು ನಮ್ಮಿಂದ ಕೃತಜ್ಞತೆಯ ಮತ್ತು ಪ್ರೀತಿಯ ಪ್ರತಿಕ್ರಿಯೆಯನ್ನ ನಿರೀಕ್ಷೆ ಮಾಡುತ್ತಾರೆ.
Not compulsory service out of fear or out of hope of obtaining a reward.
ಭಯದಿಂದ ಮಾಡುವಂತ ಒತ್ತಾಯದ ಸೇವೆಯನ್ನಾಗಲಿ ಅಥವಾ ಪ್ರತಿಫಲದ ನಿರೀಕ್ಷೆಯನ್ನ ಇಟ್ಟುಕೊಂಡು ಮಾಡುವಂತ ಸೇವೆಯನ್ನಾಗಲಿ ದೇವರು ಬಯಸೋದಿಲ್ಲ. ಆಮೆನ್.